ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಯಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಹಾಗಾದರೆ ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆಯನ್ನು ಧ್ಯಾನಿಸುವ ಮುನ್ನ ಒಂದು ಸುಂದರವಾದ ಹಾಡನ್ನು ಕೇಳುವ.
ಸುವೆನು ನಾನು ಭಜಿಸುವೆನು ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು ಸ್ತೋತ್ರಕ್ಕೆ ಆತನೆಯೋ ಜ್ಞಾನು
ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಭಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಧೀನತೆಯಿಂದ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಸಾಕಿ ಸಲಹುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತೇವೆ. ಕರ್ತನೆ, ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಮಹೋಪಕಾರಗಳನ್ನು ನೆನಪು ಮಾಡಿಕೊಂಡು ನಮ್ಮ ಹೃದಯ ಅಂತರಾಳದಿಂದ ನಿನ್ನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ಆರಾಧಿಸುತ್ತೇವೆ. ಕರ್ತನೆ, ನಾವು ನಿನ್ನ ವಾಕ್ಯವನ್ನು ಆಲಿಸಿ ಅದಕ್ಕೆ ವಿಧೇಯರಾಗಿ ಜೀವಿಸಲು ಸಹಾಯ ಮಾಡು. ಕರ್ತನೆ, ದೇವಾದ ದೇವನೇ, ಈ ದಿನ ವಿಶೇಷವಾಗಿ ಉದ್ಯೋಗಕ್ಕೋಸ್ಕರ ಪ್ರಯಾಸ ಪಡುವ ಪ್ರಿಯರನ್ನು ನಿನ್ನ ಕೃಪೆಯಾಸ ಕೊಪ್ಪಿಸಿಕೊಡ್ತೇವೆ. ಅವರ ಪ್ರಯಾಸ ಪ್ರಯತ್ನಗಳಲ್ಲಿ ನೀನೇ ಸಹಾಯ ಮಾಡು, ಹಾಗೂ ಅವರ ಭವಿಷ್ಯತನ್ನು ನೀನೇ ರೂಪಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಕರ್ತನೆ, ನಾವೆಲ್ಲರೂ ಆತ್ಮೀಕ ರೀತಿಯಲ್ಲಿ ನಿನ್ನವರಾಗಿ ಜೀವಿಸುತ್ತಾ ಒಂದು ದಿನ ನಿನ್ನ ಮಹಿಮೆಯಲ್ಲಿ ನಾವೆಲ್ಲರೂ ಕಂಡು ಬರಲು ಕೃಪೆ ತೋರಿಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಪ್ರಿಯ ಬಾನುಲಿ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೋಹನ್ ಬರೆದ ಸುವಾರ್ತಾ ಪುಸ್ತಕದ ಪೀಠಿಕಾ ಭಾಗವನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಾವು ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಆಶೀರ್ವಿಸಲ್ಪಟ್ಟಿದ್ದೇವೆ. ದೇವರಿಗೆ ಮಹಿಮೆ ಉಂಟಾಗಲಿ. ಇಂದು ನಾವು ನಮ್ಮ ಧ್ಯಾನವನ್ನು ಮುಂದುವರಿಸುವ ಮುನ್ನ ಕಳೆದ ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ಭೇದ ಭಾಗಕ್ಕೆ ಸಾಗೋಣ. ಈ ಪುಸ್ತಕದ ಗ್ರಂಥಕರ್ತನು ಯೋಹಾನನಾಗಿದ್ದಾನೆ. ಅದನ್ನು ಬರೆದ ಸ್ಥಳ ಎಫೆಸ, ಹಾಗೂ ಸಮಯ ಸುಮಾರು ಕ್ರಿಸ್ತ ಶಕ 90. ಮತ್ತಾಯನು ಯೇಸು ಕ್ರಿಸ್ತನನ್ನು ಅರಸನೆಂದು, ಮಾರ್ಕನು ಆತನನ್ನು ದೇವರ ಸೇವಕನೆಂದು, ಲೂಕನು ಆತನನ್ನು ಸಂಪೂರ್ಣ ಮನುಷ್ಯನೆಂದು, ಹಾಗೂ ಗ್ರಂಥಕರ್ತನಾದ ಯೋಹಾನನು ಯೇಸು ಕ್ರಿಸ್ತನನ್ನು ದೇವರು ಎಂದು ಪ್ರಕಟಿಸುತ್ತಾನೆ. ಈ ಗ್ರಂಥ ಭಾಗದ ಕುರಿತು ಹಾಗೂ ಯೇಸು ಕ್ರಿಸ್ತನ ಸುವಾರ್ತಾ ಸೇವೆಯ ಕುರಿತು 1-17 ಅಧ್ಯಾಯಗಳಲ್ಲಿಯೂ, ಯೇಸು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದ ಕುರಿತು 18-21 ಅಧ್ಯಾಯಗಳಲ್ಲಿಯೂ, ಈ ಗ್ರಂಥದ ಪ್ರಧಾನ ವಿಷಯ ದೇವಪುತ್ರನಾದ ಯೇಸು ಕ್ರಿಸ್ತನ ಮೂಲಕವೇ ನಿತ್ಯ ಜೀವ ಎಂಬುದಾಗಿ, ಹಾಗೂ ಈ ಗ್ರಂಥದಲ್ಲಿ ಯೇಸು ಕ್ರಿಸ್ತನ ಕುರಿತು ಬಹುಪ್ರಾಮುಖ್ಯವಾಗಿ ಬರೆಯಲ್ಪಟ್ಟಿರುವ ಮಾತು ಆದಿಯಲ್ಲಿದ್ದ ವಾಕ್ಯವು ಎಂಬುದಾಗಿ 1 ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಈ ಸುವಾರ್ತಾ ಪುಸ್ತಕವನ್ನು ಬರೆದ ಕಾಲದಲ್ಲಿ ಯೇಸು ಕ್ರಿಸ್ತನ ಕಾಲದ ಎಲ್ಲ ಅಪೋಸ್ತಲರು ಸತ್ತುಹೋಗಿದ್ದರು, ಆದರೆ ಯೋಹಾನನೊಬ್ಬನೇ ಉಳಿದುಕೊಂಡಿದ್ದನು. ಯೋಹಾನನು ಬರೆದಿರುವ ಈ ಸುವಾರ್ತಾ ಪುಸ್ತಕದ ಮುಂದೆ ಇತರ ಸುವಾರ್ತಾ ಪುಸ್ತಕಗಳನ್ನು ಹೋಲಿಸಿ ನೋಡುವಾಗ ಅನೇಕ ವಿಭಿನ್ನತೆಗಳನ್ನು ನಾವು ಕಾಣುತ್ತೇವೆ. ಗ್ರಂಥಕರ್ತನಾದ ಯೋಹಾನನು ಯೇಸು ಕ್ರಿಸ್ತನನ್ನು ತನ್ನ ಪುಸ್ತಕದ 1 ಅಧ್ಯಾಯದ 1 ವಚನದಲ್ಲಿ ವಾಕ್ಯವೆಂದು ಪ್ರಕಟಿಸುತ್ತಾನೆ. ಬೆಳಕಿನ ಕುರಿತು 1-12 ಪ್ರೀತಿಯ ಕುರಿತು 13-17 ಹಾಗೂ ಕೊನೆಯದಾಗಿ ಜೀವದ ಕುರಿತು 18-21 ನಾವು ಓದುತ್ತೇವೆ. ಗ್ರಂಥಕರ್ತನಾದ ಯೋಹಾನನು ತನ್ನ ಪುಸ್ತಕದಲ್ಲಿ ಹೀಗೆ ಪ್ರಾರಂಭಿಸುತ್ತಾನೆ, ಅದನೆಂದರೆ ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ. ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕ 19:13 ಓದುವಾಗ ಅಲ್ಲಿ ಗ್ರಂಥಕರ್ತನಾದ ಯೋಹಾನನು ಯೇಸು ಕ್ರಿಸ್ತನ ಕುರಿತು ಹೀಗೆ ಬರೆಯುತ್ತಾನೆ, ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೆಂದು ಹೆಸರು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಆದಿಯಲ್ಲಿ ವಾಕ್ಯವಿತ್ತು ಅಂದರೆ ಎಲ್ಲದಕ್ಕೂ ಮುಂಚೆ ಯೇಸು ಕ್ರಿಸ್ತನು ಇದ್ದನು ಎಂಬ ಅರ್ಥದಲ್ಲಿ ಯೋಹಾನನು ಬರೆಯುತ್ತಾನೆ. ಹಾಗೂ ಈ ಪುಸ್ತಕದ 21 ಬರೆಯಲ್ಪಟ್ಟಿರುವ ವಿಷಯಗಳ ಕುರಿತು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಂಡೆವು. ಇಂದು ನಾವು ಯೋಹಾನನು ಬರೆದ ಸುವಾರ್ಥ ಪುಸ್ತಕದ ಮೊದಲನೇ ಅಧ್ಯಾಯದ 1-13 ವಚನಗಳವರೆಗೆ ಧ್ಯಾನ ಮಾಡಿಕೊಳ್ಳೋಣ. 1ನೇ ಅಧ್ಯಾಯ ಮೊದಲನೇ ವಚನವನ್ನು ಓದುವಾಗ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಗ್ರಂಥಕರ್ತನಾದ ಯೋಹಾನನು ಯೇಸು ಕ್ರಿಸ್ತನ ಕುರಿತು 3 ಸಂಗತಿಗಳ ಕುರಿತು ನಮಗೆ ಪರಿಚಯಿಸುತ್ತಾನೆ. ಮೊದಲದಾಗಿ, ಆದಿಯಲ್ಲಿ ವಾಕ್ಯವಿತ್ತು. 2ನೇದಾಗಿ, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. 3ನೇದಾಗಿ, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನಿಗೆ ಅನೇಕ ಹೆಸರುಗಳನ್ನು ಕೊಡಲಾಗಿದೆ. ಅದರಲ್ಲಿ ವಾಕ್ಯವೆಂದು ಕರೆಯುವುದು ಒಂದು. ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 13ನೇ ವಚನವನ್ನು ಓದುವಾಗ, ಅಲ್ಲಿ ಯೇಸು ಕ್ರಿಸ್ತನ ಕುರಿತು ಹೀಗೆ ಓದುತ್ತೇವೆ, ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯವೊಂದು ಹೆಸರು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಮೊದಲದಾಗಿ ಯೇಸು ಕ್ರಿಸ್ತನು ಎಲ್ಲದಕ್ಕೂ ಮುಂಚೆ ಇದ್ದನು. ಅಂದಮೇಲೆ ವಾಕ್ಯವೆಂದು ಕರೆಯಲ್ಪಡುವ ಪದವು ಎಷ್ಟು ಪ್ರಾಮುಖ್ಯವಲ್ಲವೇ. ಅಂದಿನ ದಿವಸಗಳಲ್ಲಿ ಜನರು ದೇವರ ಹೆಸರನ್ನು ಯೆಹೋವನೆಂದು ಕರೆಯಲು ಬಹು ಭಯಪಡುತ್ತಿದ್ದರು, ಯಾಕೆಂದರೆ ಅದು ಪರಿಶುದ್ಧನಾದ ದೇವರ ಹೆಸರಾಗಿತ್ತು. ಆ ದೇವರು ತನ್ನನ್ನು ತಾನು ವಾಕ್ಯವೆಂದು ಕರೆಯಿಸಿಕೊಂಡು ಲೋಕದಲ್ಲಿ ಪ್ರಕಟಗೊಂಡನು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ ಪ್ರಾರಂಭದಲ್ಲಿ ಹೀಗೆ ಓದುತ್ತೇವೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ. ಅಂದಮೇಲೆ ಪ್ರಿಯರೇ, ದೇವರ ಪ್ರಾರಂಭದ ಕುರಿತು ಯೋಚಿಸುವಾಗ ಅದು ಮನುಷ್ಯ ಜ್ಞಾನಕ್ಕೆ ಅರ್ಥವಾಗುವುದಿಲ್ಲ. ಎಲ್ಲವನ್ನು ಸೃಷ್ಟಿ ಮಾಡುವುದಕ್ಕೆ ಮುಂಚೆ ಆತನು ಇದ್ದನು. ಯೇಸು ಕ್ರಿಸ್ತನು ಎಲ್ಲದಕ್ಕೂ ಮುಂಚೆ ಅಲ್ಲಿ ಇದ್ದನು. 2ನೇದಾಗಿ, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಇದರ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ತಂದೆ ಮತ್ತು ಮಗನೆಂದು ಹೇಳುವಾಗ ಯೇಸು ಕ್ರಿಸ್ತನು ತನ್ನ ಪರಲೋಕದ ತಂದೆಯಲ್ಲಿ ಒಂದಾಗಿದ್ದನು ಹಾಗೂ ಪ್ರಕಟಗೊಂಡನು ಎಂಬುದಾಗಿ. ಆ ವಾಕ್ಯವೆಂಬುವಾತನು ದೇವರಾಗಿದ್ದನು. 1ನೇ ಅಧ್ಯಾಯ 14ನೇ ವಚನವನ್ನು ಓದುವಾಗ, ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಮೊದಲದಾಗಿ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದನು. 2ನೇದಾಗಿ, ಆತನು ನಮ್ಮ ಮಧ್ಯೆ ಜೀವಿಸಿದನು. 3ನೇದಾಗಿ, ಆತನಲ್ಲಿ ಕೃಪೆಯು ಸತ್ಯತೆಯು ಅಡಕವಾಗಿತ್ತು ಎಂಬುದಾಗಿ. ಆತನು ನಮ್ಮ ಮಧ್ಯದಲ್ಲಿ ಜೀವಿಸಿದನು ಎಂದು ಹೇಳುವಾಗ ಯೇಸು ಕ್ರಿಸ್ತನು ದೇವರಾಗಿದ್ದು ನಮ್ಮೊಂದಿಗೆ ಇದ್ದನು. ಆತನು ಈ ಲೋಕಕ್ಕೆ ಬಂದಾಗ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿಸಲ್ಪಟ್ಟವನಾಗಿ ಬಂದನು ಹಾಗೂ ಅದನ್ನು ನಮಗೆ ಕೊಡಲು ಬಂದನು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನು ಓದುವಾಗ, ದೇವರನ್ನು ಯಾರೂ ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದಾಗಿ. ಪ್ರಿಯರೇ, ದೇವರನ್ನು ಯಾರೂ ಕಂಡಿಲ್ಲ. ಅದರ ಕುರಿತು ಯೋಹಾನನು 4ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ. ಯಾಕಂದರೆ ಪ್ರಿಯರೇ, ದೇವರು ಆತ್ಮಸ್ವರೂಪನು ಹಾಗೂ ಆತನನ್ನು ಆರಾಧಿಸಬೇಕೆಂದಿರುವವರು ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಸೃಷ್ಟಿಕರ್ತನಾದ ದೇವರು ಯೇಸು ಕ್ರಿಸ್ತನ ರೂಪದಲ್ಲಿ ಧರೆಗೆ ಬಂದನು. ಫಿಲಿಪ್ಪಿ ಸಭೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6-7 ವಚನಗಳನ್ನು ಓದುವಾಗ, ಯೇಸು ಕ್ರಿಸ್ತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯೊಂದು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಎಂಬುದಾಗಿ. ಹೌದು, ನನ್ನ ಆತ್ಮಿಕ ಬಾನುಲಿ ಬಂಧುಗಳೇ, ಸೃಷ್ಟಿಕರ್ತನಾದ ದೇವರು ತನ್ನನ್ನು ತಾನು ತಗ್ಗಿಸಿಕೊಂಡು ನಮ್ಮನ್ನು ಪಾಪದಿಂದ ಬೆಳೆಸಲು ಧರೆಗೆ ಬಂದನು. ಮುಂದೆ ನಾವು ಯೋಹಾನ್ ಬರೆದ ಸುವಾರ್ತೆ 1:2-4 ಓದುವಾಗ, ಆ ವಾಕ್ಯವೆಂಬುವನು ಆದಿಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ಜೀವ ಮತ್ತು ಬೆಳಕಿನ ವಿಷಯವಾಗಿ ಕೇಳುತ್ತೇವೆ. ಯೇಸು ಕ್ರಿಸ್ತನು ಮುಂಚೆ ದೇವರ ಬಳಿಯಲ್ಲಿದ್ದನು, ಆತನಿಂದ ಸಮಸ್ತವೂ ಉಂಟಾಯಿತು, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು. ಯೇಸು ಕ್ರಿಸ್ತನು ಹೇಳುವುದೇನೆಂದರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಆದಿಕಾಂಡ ಪುಸ್ತಕ 1:2-4 ಓದುವಾಗ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು, ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ. ಹೌದು ಪ್ರಿಯರೇ, ಬೆಳಕಾಗಿರುವ ದೇವರು ತನ್ನ ಬೆಳಕನ್ನು ನಮಗೆ ಅನುಗ್ರಹಿಸಿದನು. ಯೇಸು ಕ್ರಿಸ್ತನು ಈ ಕತ್ತಲೆಯ ಲೋಕಕ್ಕೆ ಬೆಳಕಾಗಿ ಬಂದನು, ಯಾಕೆಂದರೆ ಆತನೇ ಬೆಳಕಾಗಿದ್ದಾನೆ. ಆ ಬೆಳಕು ಮನುಷ್ಯರ ಮಧ್ಯದಲ್ಲಿ ಪ್ರಕಾಶಿಸಿತು. ಯೋಹಾನ್ ಬರೆದ ಸುವಾರ್ತೆ 1:5 ಓದುವಾಗ, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ. ಪ್ರಿಯರೇ, ಸತ್ಯವಿಧದಲ್ಲಿ ದೇವರನ್ನು ಬೆಳಕಿಗೆ ಹೋಲಿಸಲಾಗಿದೆ ಮತ್ತು ಕತ್ತಲೆಯನ್ನು ಸೈತಾನನಿಗೆ ಹೋಲಿಸಲಾಗಿದೆ. ಲೋಕದಲ್ಲಿರುವ ಪಾಪವು ಅಥವಾ ಕತ್ತಲೆಯು ಯೇಸು ಕ್ರಿಸ್ತನನ್ನು ಮುಚ್ಚಲು ಸಾಧ್ಯವಿಲ್ಲ, ಯಾಕಂದರೆ ಆತನು ಬೆಳಕಾಗಿದ್ದಾನೆ, ಅದು ಪರಲೋಕದ ಬೆಳಕಾಗಿದೆ. ಇಲ್ಲಿವರೆಗೆ ಯೇಸು ಕ್ರಿಸ್ತನ ಕುರಿತು ನಾವು ತಿಳಿದುಕೊಂಡೆವು. ಮುಂದೆ ಸ್ನಾನಿಕನಾದ ಯೋಹಾನನ ಕುರಿತು 6:8 ಹೀಗೆ ಓದುತ್ತೇವೆ, ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನು. ಈ ಯೋಹಾನನು ಸಾಕ್ಷಿಗಾಗಿ ಬಂದನು, ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಆತನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದನು ಎಂಬುದಾಗಿ. ಪ್ರಿಯರೇ, ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನ ಕುರಿತು ಪ್ರಕಟಿಸುವುದಕ್ಕೆ ಈ ಲೋಕಕ್ಕೆ ಬಂದನು, ಆದರೆ ಆತನೇ ಆ ಬೆಳಕಾಗಿರಲಿಲ್ಲ. ಯೋಹಾನನು ಯೇಸು ಕ್ರಿಸ್ತನ ಮುಂದೂತನಾಗಿ ಬಂದು ಆತನ ಕುರಿತು ಸಾಕ್ಷಿ ಹೇಳುವುದಕ್ಕೆ ಬಂದನು. ಆತನು ಪರಲೋಕದ ಕುರಿತು ತಿಳಿಸುವುದಕ್ಕೆ ಬಂದನು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಯೋಹಾನನು ಬರೆದ ಸುವಾರ್ತೆ 1:9-13 ಓದುವಾಗ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ಆ ಬೆಳಕೇ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲೇ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೂ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ನಿಜವಾದ ಬೆಳಕು ಲೋಕಕ್ಕೆ ಬಂದಿತ್ತು. ಯಾರು ಯೇಸು ಕ್ರಿಸ್ತನನ್ನು ನಂಬುವರೋ ಅವರಿಗೆ ಪಾಪದಿಂದ, ಶಾಪದಿಂದ ಹಾಗೂ ಮುಂದೆ ಬರುವ ದೈವ ಕೋಪದಿಂದ ಬಿಡುಗಡೆ ಸಿಗುತ್ತದೆ. ಯಾರ್ಯಾರು ಆತನಲ್ಲಿ ನಂಬಿಕೆ ಇಡುತ್ತಾರೋ ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಹಾಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ಅನುಗ್ರಹಿಸಿದನು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ಕ್ರಿಸ್ತನು ನಂಬಿಗಸ್ತನು, ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರಿಯ ಮಾನವಿ ಬಂಧುಗಳೇ, ಆಲಿಸಿದ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳೋಣ. ರಕ್ಷಕನಾದ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದ ನಮ್ಮ ಸ್ವಂತ ರಕ್ಷಕನೆಂದು ನಮ್ಮ ಹೃದಯದಲ್ಲಿ ಹಿಂದೆ ಅಂಗೀಕರಿಸಿಕೊಂಡು ದೇವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳೋಣ. ರಕ್ಷಕನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ತಗ್ಗಿಸಿಕೊಂಡು ನಮ್ಮೆಲ್ಲರಿಗಾಗಿ ಈ ಧರೆಗೆ ಬಂದನು. ಆತನು ನಮ್ಮ ಹೃದಯವೆಂಬ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ನಾವು ನಮ್ಮ ಬಾಗಿಲನ್ನು ತೆರೆದರೆ ಆತನು ಒಳಗೆ ಬಂದು ನಮಗೆ ಹೊಸ ಜೀವಿತವನ್ನು ಅನುಗ್ರಹಿಸುತ್ತಾನೆ. ಅದರ ಮೂಲಕ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಪ್ರಿಯರೇ, ಇದು ಒಂದೇ ಒಂದು ಜೀವಿತ. ಇದು ಬೇಗನೆ ಗತಿಸೇ ಹೋಗುತ್ತದೆ. ಜೀವದಿಂದಿರುವಾಗಲೇ ಜೀವ ಸ್ವರೂಪನಾದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆ ದೇವರ ಹಸ್ತಕ್ಕೆ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಂಡು ಪಾಪದ ಜೀವಿತಕ್ಕೆ ಬೆನ್ನು ಹಾಕಿ ದೇವರ ಮಹಿಮೆಗೋಸ್ಕರ ಜೀವಿಸುತ್ತಾ ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಸ್ತೋತ್ರದಿಂ ಹಾಡುವೇನ ಜೀವಮಾನದ ಕಾಲವೆಲ್ಲ ನನ್ನ ಜೀವಿತ ಕಾಲವೆಲ್ಲ ಸ್ತೋತ್ರದಿಂ ಹಾಡುವೇನ ಜೀವಮಾನ
ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ರೋಮಾಯ 12:33.
ಪ್ರಿಯರೇ, ದೈವಾನ್ ವೇಷಣೆ ಕಾರ್ಯಕ್ರಮವು ನಿಮ್ಮ ಅನುದಿನ ಜೀವನಕ್ಕೆ ಬೇಕಾದ ನವ ಉತ್ತೇಜನ ಹಾಗೂ ಆಶೀರ್ವಾದ ನೀಡಿದೆ ಎಂದು ನಾವು ನಂಬುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ನಮ್ಮೊಂದಿಗೆ ಪತ್ರದ ಮೂಲಕ, ಇಮೇಲ್ ಅಥವಾ ದೂರವಾಣಿ ಮೂಲಕ ದಯಮಾಡಿ ತಿಳಿಸಿರಿ. ನಿಮ್ಮ ಸಂತೋಷದಲ್ಲಿ ನಾವು ಸಹ ಪಾಲುಗಾರರಾಗುತ್ತೇವೆ ಹಾಗೂ ನಿಮ್ಮ ಪತ್ರಗಳಿಗೆ ಉತ್ತರಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಕೇಳುವಂತೆ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ನೆರೆಹೊರೆಯವರಿಗೂ ತಿಳಿಸಿರಿ. ದೇವರ ಅಧಿಕ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸುರಿಯಲಿ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.